ஜெயதி ஹரே ரச்சிந்திய சர்வதேவைக வந்திய பரமகுரு ரபீஷ்டா வாப்தித சஜ்ஜனானாம் நிகில குணகணார்னோ நித்ய நிர்முக்த தோஷா சரசிஜனயனோ சௌ ஸ்ரீபதிர் மானதோனஹா ஜெயத்யஜோ அகண்ட குணோரு மண்டலஹ சதோதிதோ ஜானமரீச்சி மாலி சுபக்த ஹார்தோச்ச தமோ நிகந்தா வியாசாவதாரோ ஹரிராத்ம பாஸ்கரா ஜெயத்யஜோ அக்ஷீண சுகாத்ம பிம்ப ஸ்வைஸ்வர்ய காந்தி பிரதத சதோதித சுபக்த சந்தாப துரிஷ்டாந்தா ராமாவதாரோ ஹரிரீஷ சந்திர மகாஜேத்திய சங்கியோர் பலாம்பு பூரோ குணோச்ச ரத்னாகர ஆத்ம வைபவ சதா சதாத்மஜ நதீபிராப்பியா கிருஷ்ணாவதாரோ ஹரிரேக சாகர எதிதம் தவ பக்தானாம் அஸ்மாக்கம் நிருசரே ஹரே ததாசு காரியம் காரியஜம் பிரளயர் காயித பிரப ஹரிகதாமிருத சார குருகள கருணதிந்தா பணித்து பேழுவே பரம பகவத் பக்தரிதனாதரதி கேளுவது ஆதரதி கேளுவது. இல்லி விபூதியல்லி ದೇವರ ವಿಶೇಷ ಉನ್ನತಿ ಐಶ್ವರ್ಯ ಇರುವಂತ ವಸ್ತುಗಳು ಅನೇಕ ಇದೆ, ಇದರಲ್ಲಿ ಟೈಪ್ಸ್ ಹೇಳಿದ್ದಾರೆ ಬಟ್ ಅನೇಕ ಇದೆ. ಅದನ್ನ ನಾವು ಚಿಂತನೆ ಮಾಡಿ ನಮ್ಮ ದೇಹಾಂತರ್ಗತವಾದ ಬಿಂಬರೂಪನಲ್ಲಿ ಐಕ್ಯ ಮಾಡಿಕೊಳ್ಳೋದು, ಅಂದ್ರೆ ಅಲ್ಲಿ ಇರುವನೇ ಇಲ್ಲಿ ಇದ್ದಾನೆ, ಆ ವಿಭೂತಿ ಯಾವ ವಿಭೂತಿ ರೂಪದಿಂದ ಭಗವಂತ ಅಲ್ಲಿ ಇದ್ದಾನೋ ಅವನೇ ಇಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳೋದೆ ಒಂದು ಪೂಜೆ. ಈ ಪೂಜೆಯನ್ನ ಈ ವಿಭೂತಿ ಸಂಧಿ ಯಾಕೆ ಬಂದಿದೆ ಅಂದ್ರೆ ಯಾವ ಪರಿಸ್ಥಿತಿಯನ್ನು ಅಂದ್ರೆ ಈವಾಗ ಅಂತಿಲ್ಲ, ಇನ್ನು ಆಫ್ಟರ್ 50-100 ಇಯರ್ಸ್ ಆವಾಗ ಟೈಮ್ಸ್ ಆಲ್ಸೋ ಚೇಂಜ್. ಆವಾಗ ಏನ್ ಮಾಡೋದು, ಈ ವಸ್ತುಗಳು ಇರೋದಿಲ್ಲವೇ ಅಂದ್ರೆ ಇಷ್ಟು ಈ ತರ ನಮ್ಗೆ ಮಾಡಕ್ಕಾಗತ್ತೋ ಎಲ್ಲವೋ ಅಂದ್ರೆ ಯಾವ ಕಾಲದಲ್ಲಿನೂ ಇದು ಮಾಡ್ಲಿಕ್ಕೆ ಸಾಧ್ಯ ತಿಳ್ಕೊಂಡಾಗ ದೇವರ ವಿಭೂತಿ ರೂಪ ಹೊರಗೆ ಇರೋದು ನಮ್ಮಲ್ಲಿ ಇರುವಂತ ಭಗವಂತ ಒಬ್ಬನೇ ಐಕ್ಯ ಚಿಂತನೆ. ತಿರ್ಗಾ ಅದೇ ಬರ್ತಾ ಇದೆ, ನಮ್ಮಲ್ಲಿ ಇರುವಂತ ಬಿಂಬರೂಪ, ನಮ್ಮ ಕಣ್ಣು ಮುಂದೆ ಇರುವಂತ ಬಿಂಬರೂಪ, ಐ ಮೀನ್ ಕಣ್ಣು ಮುಂದೆ ಇರುವಂತ ಅಲ್ಲಿ ವಿಶೇಷವಾಗಿ ವಿಭೂತಿಗಳು, ಆ ಸನ್ನಿಧಾನ, ಮತ್ತು ಪೂಜೆ ಮಾಡ್ಲಿಕ್ಕೆ ಅನುಕೂಲ ಇದ್ರೆ ವಸ್ತುಗಳು, ಮೂರನೇ ತ್ರಿಪುಟಿ, ಈ ಮೂರಲ್ಲಿನೂ ಇರುವಂತ ಭಗವಂತ ಒಬ್ಬನೇ ಅಂತ ತಿಳ್ಕೊಳ್ಳೋದು. ಆ ಚಿಂತನೆ ದೇವರ ಚಿಂತನೆ, ದೇವರ ಚಿಂತನೆ ಬಂದ್ರೆ ಅದು ಪೂಜೆ ಆಗ್ಬಿಡುತ್ತೆ. ದೇವರ ಚಿಂತನೆ ವಿತ್ ಡೀಟೇಲ್ಸ್, ಎಷ್ಟೆಷ್ಟು ನಮ್ಗೆ ಸಾಧ್ಯವೋ ಅಷ್ಟು ಡೀಟೇಲ್ಸ್ಲಿ ಆ ಲಕ್ಷಣಗಳನ್ನ ತಿಳ್ಕೊಂಡಾಗ, ಇಲ್ಲದ್ರೆ ಸುಮ್ಮನೆ ದೇವರು ದೇವರು ಅಂದ್ರೆ ಹೌ ಡು ಯು ಸೆಪರೇಟ್ ದೇವರು ಫ್ರಮ್ ಅದರ್ಸ್. ಈ ಲಕ್ಷಣಗಳ ವ್ಯತ್ಯಾಸ ತಿಳ್ಕೋಬೇಕು. ಭೇದ ತಿಳ್ಕೊಂಡಾಗೆ, ಇಲ್ಲಿ ಭೇದ ತಿಳ್ಕೋಬೇಕಂದ್ರೆ ಎರಡು ವಸ್ತುಗಳು ತಿಳ್ಕೋಬೇಕು. ಮೀ ಕಾಮನ್ ಇರುವಂತದ್ದು ಏನಾರು ತಗೊಂಡು ಇಲ್ಲಿ ಕಾಂಟ್ರಾಸ್ಟ್ ನೋಡ್ತಾ ಬರೋದು. ಸೊ ಆವಾಗ ಗುರುತು ಹಿಡಿಲಿಕ್ಕಾಗತ್ತೆ ಇದು ಬೇರೆ ಇದು ಬೇರೆ ಅಂತ. ಸೊ ಹಾಗೆ ಲಕ್ಷಣ ಸಹಿತವಾಗಿ ನಾವು ತಿಳ್ಕೊಂಡಾಗ ಅವನೇ ನನ್ನ ಒಳಗೆ ಇರುವಂತಹ ಭಗವಂತ ನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಗೆ ಪ್ರಪಂಚ ಕೊಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಈ ರೀತಿಯಾದ ಚಿಂತನೆ ಇಲ್ಲಿ ಏನು ಇಲ್ಲಿ ಈ ಪದ್ಯದಲ್ಲಿ ಅದನ್ನೇ ಮುಂದುವರಿಸ್ತಾರೆ. ಬಾಂಧವ್ಯ ಮೊದಲಾದದರೊಳಂದೊಂದರಲ್ಲಿ ಪೂಜಾ ಸುಸಾಧನ ಹೇಳಿದಾರಲ್ಲ, ಅದನ್ನ ವಿವರಣೆ ಮಾಡ್ತಾ ಬರ್ತಾರೆ. ಇದಕ್ಕೆ ದಾಸರು ಚಾಂದೋಗ್ಯ ಉಪನಿಷತ್ತಲ್ಲಿ ಎಂಟೈರ್ ಎರಡನೇ ಅಧ್ಯಾಯ ಪೂರ್ತಿ, ಇಡೀ ಎಂಟೈರ್ ಎರಡನೇ ಅಧ್ಯಾಯ ಪೂರ್ತಿ ಈ ಉಪಾಸನೆಗಳು, ಈ ಉಪಾಸನೆ ಅಂದ್ರೆ ಒಂದು ಚಿಂತನಾ ಕ್ರಮಗಳು. ಈ ಜ್ಞಾನಿಗಳಿಗೆ ದೃಷ್ಟಿಗೋಚರವಾದದ್ದು ಇದು, ಅದನ್ನ ಅವರು ದಾಖಲೆ ಮಾಡಿದ್ದಾರೆ, ಅದನ್ನ ಉಪನಿಷತ್ತುಗಳು ಹೇಳತ್ತ, ವೇದಗಳು ಹೇಳತ್ತ. ಅದು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ನಮ್ಗೆ ಕಣ್ಣು ಮುಂದೆ ಏನು ವಸ್ತು ಇದೆಯೋ ಅದು ಒಳಗೆ ಈ ತರ ಜ್ಞಾನಿಗಳು ಹೇಳಿದ್ದಾರೆ. ಇದನ್ನ ನಾವು ಹೀಗೆ ಒಂದು ಪ್ರಾಕೃತವಾಗಿ ದೇವರು ಕಾಣೋದಿಲ್ಲ, ಹೀಗೆ ನಾವು ಪ್ರಾಕೃತವಾಗಿಯೇ ನಾವು ಲಿಮಿಟೆಡ್ ನಾಲಲ್ಲಿ ಚಿಂತನೆ ಮಾಡಿದನ್ನು ಅವನು ಆ ಒಂದು ಫಲ ನಾಶರಹಿತವಾದ ಫಲವನ್ನ ಕೊಡ್ತಾನೆ. ಅದಕ್ಕೆ ಇದು ಒಂದೊಂದು ಉಪಾಸನೆಯಲ್ಲಿನೂ ಉಪಾಸನೆ ಅಂದ್ರೆ ಚಿಂತನೆ, ದೇವರ ಚಿಂತನೆ ಮಾಡುವ ಆ ಕ್ರಮ ಅವ್ರು ನೋಡಿದ್ದಾರೆ. ಅವ್ರು ನೋಡಿದ್ದನ್ನ ನಾವು ಮನಸ್ಸಿನಿಂದ ನಮ್ಗೆ ನಮ್ಮ ಮಾತುಗಳ ಮೂಲಕವಾಗ ನಮ್ಮ ಚಿಂತನೆಯಲ್ಲಿ ಅದನ್ನ ಹಾಗೆ ಯಥಾಶಕ್ತಿ ನೋಡ್ತೀವಿ. ಅದಕ್ಕೆ ದೇವರು ಎಂತಹ ಫಲ ಕೊಡ್ತಾನಂತ ಒಂದೊಂದಕ್ಕೆ ಹೇಳ್ತಾ ಬರ್ತಾರೆ. ನಿಮ್ಗೆ ಒಳ್ಳೆ ಫಲಗಳು ಎಲ್ಲದಕ್ಕಿಂತ ಕಾಮನ್ ಆಗಿ ಹೇಳ್ತಾ ಬರ್ತಾರೆ. ಜೋಕ್ ಜೀವತಿ, ಜೋಕ್ ಜೀವತಿ ಅಂದ್ರೆ ಜೋಕ್ ಅಂದ್ರೆ ಚಂದಾಗಿ ನಿನ್ನ ಜೀವನ ಎಷ್ಟು ಕಾಲ ಬದುಕಿರ್ತೀಯೋ ಅಷ್ಟು ಕಾಲ ಚಂದಾಗಿ ಇರ್ತೀಯ, ಜೀವನ ವರ್ತ್ ಲಿವಿಂಗ್. ಏನು ಚಂದಾಗಿರ್ತಿ ಅಂದ್ರೆ ಏನರ್ಥ, ಬಂದದ ವೆರಿ ಪರ್ಪಸ್ ಈ ಸಾಧನೆ ಮಾಡ್ಲಿಕ್ಕೆ, ದೇವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ. ದೇವರ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೂ ಸತ್ಯವನ್ನ, ಆಸ್ ಈಸ್ ದ ಟ್ರೂತ್, ಆಸ್ ಈಸ್ ನಾನು ದೇವರು ಜಡ ಈ ಸಂಬಂಧವನ್ನ ತಿಳ್ಕೊಳ್ಳೋದೇ ಟ್ರೂತ್. ಸೊ ಅದಕ್ಕೆ ಚಂದ, ಆ ರೀತಿಯಿಂದ ಬದುಕು ಸಾರ್ಥಕ ಆಗತ್ತೆ. ಮತ್ತು ಮಹಾನ್
ಪ್ರಜೆಯ ಮಹಾನ್ ಆಗ್ತೀನಿ ಅಂದ್ರೆ ಮಹಾನ್ ಆಗ್ತೀನಿ ನಾನು ದೊಡ್ಡವನಾಗ್ತೀನಿ ಅಂತ ಅರ್ಥಲ್ಲ. ಯಾ ನಮ್ಮ ನಮ್ಮ ಗುಂಪು, ನಮ್ಮ ನಮ್ಮ ಮನೆ, ನಮ್ಮ ನಮ್ಮ ಇದಿಲಿ, ನಮ್ಮ ನಮ್ಮ ತಿಳುವಳಿಕೆಯಿಂದ ನಾವು ದೊಡ್ಡವರಾಗ್ತೀವಿ. ಅದು ಅದರ್ವೈಸ್ ಮಹಾನ್ ಅಂದ್ರೆ ಮಹತ್ತಾದ ಒಂದು ವಸ್ತುವನ್ನ ಯಥಾಯೋಗ್ಯವಾಗಿ ತಿಳ್ಕೊಂಡವನಾಗ್ತೇನೆ. ಮಹಾನನ್ನ ತಿಳ್ಕೊಂಡ ಯಥಾಯೋಗ್ಯ ತಿಳ್ಕೊಂಡವನಾಗ್ತೇನೆ. ಆಮೇಲೆ ಪ್ರಜೆಯ, ಪ್ರಜೆ ಅಂದ್ರೆ ನೋಡ್ತೀವಿ, ಪ್ರಜೆಯ ಅಂದ್ರೆ ಪ್ರಕೃಷ್ಟ ಜಾಯತೆ, ನಮ್ಮ ಪ್ರಕೃಷ್ಟ ಚಂದಾಗೆ ನಮಗೆ ಹುಟ್ಟುವಂಥದ್ದು, ನಮ್ಮ ಬುದ್ಧಿ ಒಳಗೆ ಇರುವಂಥದ್ದು, ಒಳಗೆ ಇರುವಂತ ಸಾತ್ವಿಕ ಅದು ಹೊರಗೆ ಬರತ್ತೆ, ಅದು ಹುಟ್ಟತ್ತ ಅಂತ ಅದಕ್ಕೆ ಹೇಳ್ತಾರೆ ಪ್ರಜೆ. ಪಶು ಅಂತ ಹೇಳುವಾಗ ಪಶು ಯಾವುದು ಅಂದ್ರೆ, ಪಶು ಅಂದ್ರೆ ವೇದಗಳಲ್ಲಿನ ಪಶು, ಪಶು ಅಂದ್ರೆ ಲೌಕಿಕದಲ್ಲಿ ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳು ಇಲ್ಲ ಮಕ್ಕಳು ಅಂತ ಕೆಲವು ಮಕ್ಕಳು ಇಲ್ಲವಾ, ಅದು ಅದಕ್ಕೇನೋ ಇದೆ. ಮಕ್ಕಳು ಅಂದ್ರೆ ಯತಿಗಳಿಗೆ ಏನಾಗತ್ತೆ, ಅವರು ಶಿಷ್ಯಂದರು. ಇಫ್ ಯು ಆರ್ ಓವರ್ 50 60 ಮಕ್ಕಳು ಯಾಕೆ ಬೇಕು ನಮ್ಗೆ? ಶಿಷ್ಯಂದ್ರೆ ನಮ್ಮ ಶಿಷ್ಯಂದ್ರೆ ಇರಬೇಕು ಅಂತ ಅವಶ್ಯ ಇಲ್ಲ. ನಾವು ಏನಾದ್ರು ಮಾತು ಹೇಳಿದ್ರೆ ಕೇಳೋರು, ಅವರು ಶಿಷ್ಯಂದ್ರೆ ತಾಯೋಗ್ಯವಾಗಿ ಮಹಾನ್ ಪ್ರಜೆಯ ಪಶು ಅಂತ ಹೇಳುದು. ಪಾಂತಿ ಶಂಸ ಸಾಧನಾಥ ಅಂದ್ರೆ ನಮ್ಮನ್ನ ಚೆಂದಾಗಿ ರಕ್ಷಣೆ ಮಾಡ, ಪಶು ಅಂತ ಹೇಳುವ ಮೂಲಕ ಸಂಪತ್ತು ಅಂತ ಆಗತ್ತೆ. ಪಶು ಅಂದ್ರೆ ಆಕಳು ಅಂತಾನೆ ಹೇಳ್ತಾರೆ, ಆಕಳೇ ಸಂಪತ್ತು. ಅದು ದೋಸ್ ದೇಸ್ ಯೂಸ್ ಟು ಸಂಪತ್ತು, ಇಷ್ಟಿಷ್ಟು ಗೋವುಗಳಿಂದ ಸಂಪತ್ತು, ಗೋವು ಎಲ್ಲವೂ ಕೊಡತ್ತಲ್ಲ ಅದಕ್ಕೆ ಸಂಪತ್ತಿಗೆ ಪಶು ಅಂತಾರ. ಪಶು ಅಂತ ಹೇಳೋದು ವೇದಕ್ಕೆ, ಯಾಕೆಂತ ಪಾಂತಿ ಪಶು ಅಂದ್ರೆ ಪಾಂತಿ, ಪಾ ಅಂದ್ರೆ ಚಂದಾಗಿ ರಕ್ಷಣೆ ಮಾಡತ್ತೆ, ರಕ್ಷಣೆ ಮಾಡಿ ಏನ್ ಕೊಡ, ಶಂ ಪಶು ಶು ಅಂದ್ರೆ ಒಳ್ಳೆ ಆನಂದವನ್ನ ಕೊಡತ್ತೆ ಅಂತ. ಸೊ ಯಾವುದು ಕೊಡತ್ತೆ, ವೇದಗಳು. ವೇದಗಳು ಜ್ಞಾನ, ದೇವರ ಜ್ಞಾನವನ್ನ ಕೊಟ್ಟು ನಮ್ಗೆ. ಸೊ ಆ ಪಶು ಅಂತ ಪಶುಗಳು ವೇದ, ವೇದದ ಜ್ಞಾನ ಅಂದ್ರೆ ವೇದದ ಸಮಗ್ರ ಜ್ಞಾನ ಅಲ್ಲ, ವೇದದಲ್ಲಿ ದೇವರ ಉತ್ಕೃಷ್ಟತೆಯನ್ನು ಹೇಳಿದ್ದಾರೆ ಈ ಜ್ಞಾನ ಪಶು. ಆಮೇಲೆ ಮಹಾನ್ ಕೀರ್ತಿ, ಕೀರ್ತಿ ಕೀರ್ತಿನೂ ಬರುತ್ತೆ ನಮ್ಗೆ, ಕೀರ್ತಿ ಯಥಾಯೋಗ್ಯವಾಗಿ ಆ ಕೀರ್ತಿನೂ ಬರುತ್ತೆ. ಸೊ ಒಂದೊಂದಕ್ಕೇನು ಇದು ಹೇಳ್ತಾರ ಇಲ್ಲಿ, ಏನ್ ಹೇಳ್ತಾ ಇದೆ ಇದು, ಒಂದೊಂದಕ್ಕೇನು ಹೇಳ್ತಾ ಹೋಗ್ತಾರೆ ಈ ತರ ದೇವರನ್ನ ವಿಭೂತಿ ರೂಪಗಳನ್ನ ಒಂದೊಂದು ಕಡೆನು. ಈ ವಿಭೂತಿ ರೂಪಗಳು ಒಂದು ಸೆಟ್ ತರ ಇದೆ, ಒಂದು ವ್ಯೂಹ. ಸಾಮ ಅಂತ ಕರೀತಾರೆ, ಸಾಮದ ಪ್ರಭೇದಗಳು, ಪಂಚಸಾಮ ಸಪ್ತಸಾಮ ಹೀಗೆ ಸಾಮ ಅಂತ ಕರೀತಾರೆ. ಇದು ಒಂದು ಗುಂಪು. ಏನು ಗುಂಪು ಅಂದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ, ಈ ಐದರ ಗುಂಪು. ಇದ್ರ ಜೊತೆಯಲ್ಲಿ ಆದಿ, ಆದಿ ವರಾಹ ಮತ್ತು ನರಸಿಂಹ ಸೇರಿದ್ರೆ ಏಳು, ಐದರ ಗುಂಪು ಏಳರ ಗುಂಪು. ದೇರ್ ಇಸ್ ಅ ಪ್ರೊಸೀಜರ್ ಫಾರ್ ದಟ್. ಅದು ಚಾಂದೋಗ್ಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ಪೂರ್ತಿ ಬಂದ ಅದನ್ನೇ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಜಲಜನಾಭನ ಮೂರ್ತಿ ಮನ, ಜಲಜನಾಭನ, ಜಲಜನಾಭನಂತರ ಜಲ ನೀರು, ಜ ಅಲ್ಲಿ ಹುಟ್ಟಿರುವಂತ ತಾವರೆ, ಅದನ್ನ ನಾಭಿ, ನಾಭಿಯಲ್ಲಿ ಧಾರಣೆ ಮಾಡಿದವನು. ಸೊ ಯಾರು, ಪದ್ಮನಾಭ ಸ್ವಾಮಿ, ಅದು ನಮ್ಗೆ ಗೊತ್ತು. ಪದ್ಮನಾಭ ಮೂರ್ತಿ ಅಂತ ಬಂದಾಗ ಏನ್ ಬರ್ತದೆ, ಪದ್ಮನಾಭ ಮೂರ್ತಿ ಅಂದ್ರೆ ನಮಗೆ ಕಾರಣಭೂತ. ನಾವು ಹೇಗೆ ಬಂದೀವಿ, ತಂದೆ ಹಾಗೆ 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 ಹೋಗಿ ಆಮೇಲೆ ಚತುರ್ಮುಖ ಬ್ರಹ್ಮನಿಂದ ಈ ಪ್ರಜಾ ಸೃಷ್ಟಿ, ಮನುವಿನಿಂದ ಪ್ರಜಾ ಸೃಷ್ಟಿ ಆಗುತ್ತೆ ಚತುರ್ಮುಖ. ಆ ಚತುರ್ಮುಖ ಹೇಗೆ ಬಂದ ಅಂದ್ರೆ ಅವನು ಈ ಬ್ರಹ್ಮಾಂಡದ ಒಳಗೆ ತಾವರೆಯಿಂದ ಬಂದ, ತಾವರೆಯಲ್ಲಿಂದ ಬಂತು ಅಂತ ಪದ್ಮನಾಭ ರೂಪ ಭಗವಂತ. ನಮ್ಮ ಸೃಷ್ಟಿ ಕಾರಣ, ಸೃಷ್ಟಿಯನ್ನ ನಮ್ಗೆ ನಾವು ಇಲ್ಲಿ ಬರ್ಲಕ್ಕೆ ಕಾರಣವಾಗಿ, ಮೂಲ ಕಾರಣವಾಗಿರುವಂತವನು ಈ ಬ್ರಹ್ಮಾಂಡದಲ್ಲಿ ಪದ್ಮನಾಭ. ಬ್ರಹ್ಮಾಂಡಕ್ಕೆ ಹೊರಗೆ ಅಂದ್ರೆ ಬ್ರಹ್ಮಾಂಡಕ್ಕೆ ಹೊರಗೆ ನಾವೆಲ್ಲ ಏನು ಇದ್ದಿಲ್ಲ, ಒಳಗೇನೆ ಬಂದು ಒಳಗೇನೆ ನಮ್ದಲ್ಲ, ಬ್ರಹ್ಮಾಂಡದ ಒಳಗೆ ಅದು ಈ ಭೂಲೋಕದಲ್ಲೇ ನಮ್ದಲ್ಲ. ಜಲಜನಾಭನ ಮೂರ್ತಿ ಮನದಲ್ಲಿ ಅಂತ ಹೇಳುವಾಗ ಇವನು ಯಾರ ಮನಸ್ಸಲ್ಲಿ ಏನು ಚಿಂತನೆ ಅಂದ್ರೆ ನಾನು ಎಲ್ಲಿಂದ ಬಂದೆ, ವೇರ್ ಫ್ರಮ್ ಐ ಕೇಮ್ ಅಂದ್ರೆ ಜೀವ ಎಲ್ಲ ಆಗತ್ತೆ ಅಲ್ಲಿ ಭಗವಂತ ಇದನ್ನ ಕೊಟ್ಟು ತಂದ ಅವನು ಪದ್ಮನಾಭ ಮೂರ್ತಿ ಅಂತ. ಆ ಒಂದು ನಮ್ಮ ಸೃಷ್ಟಿಕರ್ತನಾದಂತ ಆ ಮೂಲ ಕಾರಣ, ಮೂಲವಾಗಿರುವಂತ ಪದ್ಮನಾಭನ ರೂಪ ಭಗವಂತನನ್ನ ಮೂರ್ತಿ ಮನದಲ್ಲಿ ಅಂದ್ರೆ ಪದ್ಮನಾಭ ರೂಪ ಅಂತ ಹೇಳುವ ಮೂಲಕ ನಾರಾಯಣ, ಪದ್ಮ ಅಂದ್ರೆ ಕಮಲ, ಲಕ್ಷ್ಮಿ ಅವಳು ಬರ್ತಾಳ, ಲಕ್ಷ್ಮೀ ನಾರಾಯಣರನ್ನ ಚಿನ್ನ ಪದ್ಮನಾಭ ರೂಪಿ ಅಂತ ಹೇಳಿದ್ರು. ಎಲ್ಲಾ ಚತುರ್ದಶ ಭುವನ ಪದ್ಮನಾಭ ರೂಪಿ ಭಗವಂತನ್ನ ಆ ಒಂದು ಕಮಲ ನಾಭಿ ಕಮಲದಿಂದ ಚತುರ್ಮುಖನ ಮೂಲಕ 14 ದಳದ ಕಮಲ, 14 ಲೋಕಗಳು, ಅದಲ್ಲಿ ಒಂದು ಭೂಲೋಕ. ಆ ಭೂಲೋಕದಲ್ಲಿ ಒಂದು ಸಣ್ಣ ಒಂದು ಇದು ನಮ್ಮ ಅರ್ಥ ಅಂತ ಏನ್ ಹೇಳ್ತೀವೋ ಅದು ಭೂಸ್ಥಾನದಲ್ಲಿ ಒಂದು ಸ್ಮಾಲೆಸ್ಟ್ ಒನ್ ಇಸ್ ಅದೇ ಆಗತ್ತೆ, ಅಲ್ಲಿ ಇರ್ತೀವಿ ಅಂತಂದ್ರೆ ಲಕ್ಷ್ಮೀ ನಾರಾಯಣನ ಜಲಜನಾಭ ಅಂತ ಹೇಳುವ ಮೂಲಕವಾಗ ಅವನು ಅನಂತ ಶಯನನಾಗ ಮಲ್ಕೊಂಡಿದ್ದಾನೆ, ಪ್ರಳಯ ಜಲದಲ್ಲಿ ಮಲ್ಕೊಂಡಿದ್ದಾನೆ ಅಂತನೋ ಚಿಂತನೆ, ಅದೇ ನಾರಾಯಣನು ಆಗತ್ತ. ಎಲ್ಲರಿಗೂ ಆಶ್ರಯ ಕೊಡುವಂತ ರೂಪ ನಾರಾಯಣನು ಆಗತ್ತ. ಹೀಗೆ ಅವನನ್ನ ಮನದಲ್ಲಿ ನೆಲೆಗೊಳಿಸಿ, ಅವನನ್ನ ಯಾಕೆ ಪದ್ಮನಾಭ ಹೇಳ್ತಾ ಇದ್ದಾರೆ ಬೇರೆ ರೂಪ ಏನಂದ್ರೆ, ನಮ್ಮ ಒಳಗೆ ದೇವರು ಮಲ್ಕೊಂಡಿದ್ದಾನೆ ಅಂತಾನೆ ನಾವು ಚಿಂತನೆ ಮಾಡ್ತೀವಲ್ಲ, ನಮ್ಮ ಹೃದಯದಲ್ಲಿ ಅವನು ಅನಂತ ಪದ್ಮನಾಭ ರೂಪ ಮಲ್ಕೊಂಡಿದ್ದಾನೆ. ಯಾಕೆ ಮಲ್ಕೊಂಡಿದ್ದಾನೆ ಅಂದ್ರೆ, ನಮ್ಮನ್ನ ಇನ್ನೂ ಎಬ್ಬಿಸಿದ ಅವನ ಅವನ ಸಂಸಾರದ ಕಡೆ ನಮ್ಮ ಗಮನ ಇರುತ್ತ, ಅದನ್ನ ತಿರುಗಿಸಿ ಒಳಮುಖವಾಗಿ ಎಬ್ಬಿಸಬೇಕು ದೇವರು. ನಾನು ಒಳಗೆ ಇದ್ದೇನೆ, ಹೊರಗೆ ಯಾಕೆ ಹೋಗ್ತೀವಿ, ಒಳಗೆ ಏನ್ ಇದೆ ಅಂತ ಗೊತ್ತಿಲ್ಲ, ಹೊರಗೆ ಸುಖ ಇದೆ ಅಂತ ವಿ ರನ್ ಆಫ್ಟರ್ ಇಟ್. ಓನ್ಲಿ ಇಫ್ ಸಂಬಡಿ ಕ್ಯಾನ್ ಟರ್ನ್ ಅಸ್ ಅರೌಂಡ್ ಅಂಡ್ ಮೇಕ್ ಅಸ್ ಸಿ ಏ, ನಿನ್ಗೆ ಬೇಕಾದ ಸುಖ ಎಲ್ಲವೂ ಒಳಗೆ ಇದೆ, ಯಾರು ಕೊಡ್ತಾನೆ, ಕೊಡುವನು ಒಳಗೇನೆ ಬಿಂಬರೂಪನಾಗ ಒಳಗೆ ಇದ್ದಾನೆ ಅಂತ ತಿರುಗಿಸಿ ಅವನ ದರ್ಶನ ಬರುವಂತೆ ಅವನು ಮಲ್ಕೊಂಡಿರುವನು ಹೇಳ್ತಾನೆ. ಅದು ಹೇಳ್ತೀವಲ್ಲ ನಾವು, ಉತ್ತಿಷ್ಟೋ ಅತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಅಂತ ಹೇಳುವಾಗ ಬೆಳಗ್ಗೆ ದೇವರನ್ನ ಎಬ್ಬಿಸೋದು ಅಂತ, ದೇವರನ್ನ ಯಾಕೆ ಎಬ್ಬಿಸಬೇಕು, ದೇವರು ನಮ್ಮಲ್ಲಿ ನಮ್ಮನ್ನ ಅವನು ಎಬ್ಬಿಸಬೇಕು, ಅವನ ಜ್ಞಾನವನ್ನ ಕೊಡಬೇಕು ಎಂಬ ಪ್ರಾರ್ಥನೆ. ಅದಕ್ಕೇನು ಜಲಜನಾಭ ಪದ್ಮನಾಭ ರೂಪವನ್ನ ಚಿಂತನೆ, ಜಲಜನಾಮರ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ಈ ತರ ಅವನು ಒಳಗೆ ಇದ್ದಾನೆ ಅಂಬೋ ಚಿಂತನೆ ಬಂದ್ರೂ ಆಯ್ತು, ಒಳಗೆ ಇವಾಗ ಮಲ್ಕೊಂಡಿದ್ದಾನೆ ಅವನು ನೆಲೆಗೊಳಿಸಿ ನಿಶ್ಚಲ ಬಹುತಿಯಲ್ಲಿ, ನಿಶ್ಚಲವಾದ ಬಹುತಿಯಲ್ಲಿ ಅಂದ್ರೆ ಏನು, ಜಲಜನಾಭ ಅಂತ ಹೇಳುವ ಮೂಲಕವಾಗ ದೇವರು ಸೃಷ್ಟಿ ಮಾಡಿದ ಅಂತ ಆಯ್ತು. ಸೃಷ್ಟಿ ಮಾಡಿದ ನಮಗೋಸ್ಕರ ಮಾತ್ರ ಇಲ್ಲ, ಅನೇಕ ಜೀವಗಳು, ನಾವು 84 ಲಕ್ಷ ಯೋನಿಗಳು ಅಂತ ಹೇಳ್ತೀವಿ, ಇಷ್ಟು ಒಂದು ಸೃಷ್ಟಿಯನ್ನ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಟು ಇಲ್ಲಿ ಮಾಡಿರುವಂತ ಒಂದು ಪ್ರತಿ 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 ಒಂದೊಂದು ಆಗುವಂತ ಒಂದೊಂದು ಕಾರ್ಯಕ್ಕೇನು, ಅದಕ್ಕೆ ದಟ್ ಯೂಸ್ ದೇವರು ಮಾಡುವ ಸೃಷ್ಟಿ. ನಾವು ನಮಗೆ ನಮಗೆ ಅನುಕೂಲ ಆದ್ರೆ ಒಳ್ಳೇದು ಅಂತೀವಿ, ನಮಗೆ ಪ್ರತಿಕೂಲ ಆದ್ರೆ ಅದು ಕೆಟ್ಟದ್ದು. ಮಳೆ ಮಳೆಯೇ ಇಲ್ಲ ಅಂದ್ರೆ ಮಳೆ ಬೇಕು ಮಳೆ ಬೇಕು, ಮತ್ತೆ ನಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಏನೋ ಒಂದು ಔಟ್ಡೋರ್ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಆವಾಗ ಮಳೆ ಬರಬಾರ್ದು, ಉಳಿದ ಹೋಲ್ ಸಿಟಿ ಇಸ್ ಡ್ರಾಟ್ಲಿ ಇರತ್ತೆ, ನಮಗೆ ಮಳೆ ಬರಬಾರದು. ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ, ಅಯ್ಯೋ ದೇವರೇ ಇವತ್ತು ಮಳೆ ಬೇಡ, ನಾವು ಔಟ್ಡೋರ್ ಈವೆಂಟ್ ಇಟ್ಕೊಂಡಿದ್ವಿ. ಸೊ ವಿ ಬಿಕಮ್ ಸೋ ಸೆಲ್ಫಿಶ್. ಈ ಪದ್ಯದಲ್ಲಿ ಹೇಳ್ತಾರೆ ಡೋಂಟ್ ಡೂ ದಟ್, ಬಿಕಾಸ್ ಬೈ ಡೂಯಿಂಗ್ ದಟ್ ಆಲ್ಸೋ ನೀ ದೇವರೇ ನಿನ್ಗೆ ಮುಡುಪು ಹಾಕ್ತೇನೆ ಮಳೆ ಇಲ್ಲದೆ ನೀನು ಮಾಡು ಅಂತ ಹೇಳಿದ. ಇಮಿಡಿಯೇಟ್ಲಿ ದೇವರು ನಮ್ಮ ಮಾತನ್ನ ಕೇಳ್ತಾನೆ, ನಮ್ಮ ಮಾತನ್ನ ಅವನು ಯಾಕೆ ಕೇಳಬೇಕು. ಸೊ ದೇವರು ಇಚ್ಛೆ ಹೇಗೆ ಹೇಗೆ ಇರಬೇಕು, ಯಾವುದರಿಂದ ಯಾವುದಕ್ಕೆ ಏನಾಗಬೇಕು ಅಂಬುದು ಅವನು ಆಲ್ರೆಡಿ ನಿಶ್ಚಯ ಮಾಡಿಕೊಂಡು ಅವನ ಇಚ್ಛೆ ಪ್ರಕಾರ ಅವನು ಮಾಡುತ್ತಾ ಇದ್ದಾನೆ. ಆದ ಕಾರಣದಿಂದ ಅದೇ ನಿಶ್ಚಲ ಭಕ್ತಿ, ದೇವರು ಏನು ಕೊಟ್ಟನೋ ಅದು ಸ್ವೀಕಾರ, ದೇವರು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಕೊಡ್ತಾ ಇದ್ದಾನೆ, ಅದನ್ನ ಸ್ವೀಕಾರ ಮಾಡುವಾಗ ಮಳೆ ಬರುತ್ತೆ ಗಾಳಿ. ಅದಕ್ಕೆ ಹೇಳ್ತಾನೆ ನಿಶ್ಚಲ ಭಕ್ತಿ. ಯಾವಾಗ ನಿಶ್ಚಲ ಭಕ್ತಿ ಫೋಮಾದ ಭಕ್ತಿ, ಏನು ಭಕ್ತಿ ಅಂದ್ರೆ ದೇವರಿಗೆ ಗೊತ್ತು ದೇವರು ಮಾಡ್ತಾ ಇದ್ದಾನೆ ಏನು ಮಾಡಬೇಕು ಮಾಡ್ತಾ ಇದ್ದಾನೆ, ಅದರಿಂದ ಪ್ರಯೋಜನ ಯಾವುದಕ್ಕೂ ಒಂದಕ್ಕಿದೆ, ನನಗೆ ಪ್ರಯೋಜನ ಇಲ್ಲ ಇದು ಇರ್ಬೋದು, ಯಾವುದಕ್ಕೆ ಆಗ ದೇವರ ಕಾರ್ಯ ವ್ಯರ್ಥ ಅಲ್ಲವೇ ಅಲ್ಲ, ದೇವರು ಮಾಡುವಂತ ಕರ್ಮ. ಹೀಗೆ ತಿಳ್ಕೊಂಡಾಗ ಆವಾಗ ನಿಶ್ಚಲ ಭಕ್ತಿ, ಆವಾಗ ದೇವರ ಕಾರ್ಯವನ್ನ ತಿಳ್ಕೊಂಡು ವಾಟ್ ಈಸ್ ಅವರ್ ರೋಲ್ ಇನ್ ದಟ್ ಅದು ತಿಳ್ಕೊಂಡು ನಿಶ್ಚಲ ಭಕ್ತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿ ಇದು ಯಾವ ಎಲ್ಲವೂ ಏನು ಋತು ಧರ್ಮಗಳು. ಚಳಿ ವಿಂಟರ್ ಅಂದ್ರೆ ಚಳಿ ಆಗತ್ತೆ, ಬಿಸಿಲು ಸಮ್ಮರ್ಲಿ ಬಿಸಿಲಾಗತ್ತೆ, ಮಳೆ ಮಳೆಗಾಲದಲ್ಲಿ ಮಳೆ, ಮಳೆಗೆ ಮುಂಚೆ ಗಾಳಿ, ಆರ್ ಹೇಮಂತರು ಆರ್ ಶರತ್ ಋತುವಿನಲ್ಲಿ ಬ್ಯೂಟಿಫುಲ್ ಗಾಳಿ ಬೀಸುತ್ತೆ. ಸೊ ಇದು ಎಲ್ಲವೂ ಋತುಗಳ ಧರ್ಮಗಳು, ಋತು ಧರ್ಮ ಹಾಗೆಯೇ ನಡೀತಾನೆ ಇದೆ, ಅನಾದಿ ಕಾಲದಿಂದ ನಡೀತಾನೆ ಇದೆ. ಅದರಿಂದ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಪಶು ಪಕ್ಷಿ ಎಲ್ಲದಕ್ಕೆ ಏನೋ ಒಂದು ಪ್ರಯೋಜನ ಇದ್ದೇ ಇದೆ. ಸೊ ಆದ ಕಾರಣ ಯಾರು ಕೊಟ್ಟ ಅಂತ ಚಿಂತನೆ ಮಾಡೋದು, ದೇವರು ಕೊಟ್ಟಿದ್ದಾನೆ. ದೇವರು ಋತು ಅಭಿಮಾನಿ ದೇವತೆಗಳಲ್ಲಿ ಇದ್ದು ಇವನೇ ತಿರ್ಗಾನ ಇದು ಬರೋದು, ಈ ಋತು ಧರ್ಮಗಳು ಇದು ಬರೋದು. ಇದು ಆಕ್ಚುಲಿ ಚಾಂದೋಗ್ಯದಲ್ಲಿ ಅನೇಕ 2ನೇ ಅಧ್ಯಾಯ ಪೂರ್ತಿ ಇದು, ಅನೇಕ ಆ ಕಾಲದಲ್ಲಿ ನಾವು ವ್ರತ ಮಾಡ್ತೀವಿ. ವ್ರತಗಳು ಅಂದ್ರೆ ದೀಕ್ಷೆ ತೊಟ್ಟು ಮಾಡೋದು. ವ್ರತ ಮಾಡೋದಕ್ಕೇನೋ ಪೂಜೆಗೇನೋ ಏನು ವ್ಯತ್ಯಾಸ ಅಂದ್ರೆ, ವ್ರತ ಮಾಡೋವಾಗ ಒಂದು ದೀಕ್ಷೆ, ದೇವರೇ ನಾನೊಂದು ಕೈಯಲ್ಲಿ ಒಂದು ದಾರ ಕಟ್ಕೊಳ್ತೀವಿ, ದೇವರೇ ಇದು ಮುಡಿಯೋ ಇದಕ್ಕೆ ನಾನು ಹೀಗೆ ಹೀಗೆ ನಿಯಮ ಇಟ್ಕೊಂಡಿದ್ದೀನಿ, ಇದು ಮಾಡದೆ ಹೀಗಿರ್ತೀನಿ, ಚಾತುರ್ಮಾಸ ಫಸ್ಟ್ ತಿಂಗಳು ಹೀಗೆ ಹೀಗೆ ಇರ್ತೀನಿ, ಹೀಗೆಲ್ಲ ಒಂದು ನಿಯಮ
ನಿಯಮಕ್ಕೆ ದೀಕ್ಷೆ ತಕೊಳ್ಳೋದು. ಬರೀ ಪೂಜೆ ದೇವರಿಗೆ ಪ್ರೀತಿ ನಾವೇನು ಇರೋದು ಇಟ್ಟುಕೊಂಡು ಪೂಜೆ ಮಾಡೋದು ಬರೀ ಪೂಜೆ ಆಗುತ್ತೆ. ದೀಕ್ಷೆ ಅಂದ್ರೆ ಒಂದು ಪ್ರತಿಜ್ಞೆ ತಕೊಳ್ಳೋದು. ಸೊ ಆ ಕಾಲದಲ್ಲಿ ಅನೇಕ ವ್ರತಗಳನ್ನ ಮಾಡ್ತಾ ಇದ್ರಂತ ಉಪನಿಷತ್ತುಗಳಲ್ಲಿ, ಚಾಂದೋಗ್ಯ ಬೃಹದಾರಣ್ಯಕ ಉಪನಿಷತ್ತುಗಳಲ್ಲಿ ಎಲ್ಲ ಈ ವ್ರತಗಳು ಆ ಕಾಲದಲ್ಲಿ ಎಂಥ ವ್ರತಗಳನ್ನು ಮಾಡಿದ್ರಂತ. ಏನು ಒಂದು ವ್ರತ ಏನು ಅಂದ್ರೆ ಬೃಹತ್ ಸಾಮ ಅಂತ. ಈ ಬೃಹತ್ ಸಾಮ ಅಂದ್ರೆ ಏನು ಅಂದ್ರೆ, ಸಾಮ ಅಂದ್ರೆ ಏನು ಅಂದ್ರೆ ದೇವರನ್ನ ಸಾಮ, ಸಾಮ ಅಂದ್ರೆ ಎಲ್ಲದಲ್ಲಿನೂ ಇರುವಂತ ಭಗವಂತ ಒಂದೇ ರೀತಿಯಾಗಿದ್ದಾನೆ. ಭಗವಂತನಲ್ಲಿ ಭಗವಂತನ ರೂಪ ಗುಣ ಕ್ರಿಯೆ ಭಗವಂತ, ಅವನಲ್ಲಿ ವ್ಯತ್ಯಾಸ ಇಲ್ಲ. ಹೊರಗೆ ಇರುವಂತ ಭಗವಂತ, ಒಳಗೆ ನನ್ನ ಒಳಗೆ ಇರುವಂತ ಬಿಂಬರೂಪಿ, ಇದರಲ್ಲಿ ವ್ಯತ್ಯಾಸ. ದೇವರಲ್ಲಿ ನಾನಾತ್ವ ಇಲ್ಲ, ದೇವರು ಒಬ್ಬನೇ, ಅವನಲ್ಲಿ ನಾನಾತ್ವ ಇಲ್ಲ, ಅವನಲ್ಲಿ ಭೇದ ಇಲ್ಲ, ಇಂಟರ್ನಲ್ ಡಿಫರೆನ್ಸ್ ಇನ್ ಭಗವಂತ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸಾಮ ಅಂತ ಅಂತಾರೆ. ಈ ಸಾಮ ಉಪಾಸನೆ ಎಂಬುದು ಇದು ಇದೆಲ್ಲ ಮ್ಯೂಸಿಕ್ಗೆ ಸಂಬಂಧಪಟ್ಟದಾಗ ಸರಿಗಮಪದನಿ ಬರುತ್ತಲ್ಲ ಆ ತರನೇ, ಇದು ಸಾಮ ಅಂದ್ರೆ ಪಂಚಸಾಮ ಸಪ್ತಸಾಮ ಅಂತಿದೆ. ಇದು ಈ ಗ್ರೂಪಿಂಗ್ ಹೇಗಿರುತ್ತೆ ಅಂದ್ರೆ ಮ್ಯೂಸಿಕ್ ತರನೇ, ಶುರು ಮಾಡ್ಲಿಕ್ಕೆ ಮುಂಚೆ ಫೈನ್ ಟ್ಯೂನಿಂಗ್ ಅಂತ, ಅದು 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 ಅದಕ್ಕೆ ಹಿಂಕಾರ ಅಂತ. ಧ್ವನಿ ಹೇಗಿರ್ಬೇಕು ಅಂದ್ರೆ ಆಕಳು ಆಕಳು ಕೂಗುವ ಧ್ವನಿ ಅಂತ ಹೇಳ್ತಾರೆ, ಅದಕ್ಕೆ ಅದು ನ್ಯಾಚುರಲ್ ಆಗಿ ಬರುತ್ತೆ. ಆ ಧ್ವನಿಯಿಂದ ಯು ಜಸ್ಟ್ ಫೈನ್ ಟ್ಯೂನ್ ಮಾಡ್ಕೊಳ್ಳೋದು, ಟ್ಯೂನ್ ಮಾಡ್ಕೊಳ್ಳೋದು ಬಿಫೋರ್ ಯು ಸ್ಟಾರ್ಟ್ ಯುವರ್ ವೋಕಲ್ ಕಾರ್ಡ್ಸ್ ಎಲ್ಲ ಟ್ಯೂನ್ ಮಾಡ್ಕೊಳ್ಳೋದು. ಅದು ಯಾವುದನ್ನು ಹೇಳುತ್ತೆ ಅಂದ್ರೆ ಹಿಂಕಾರ. ಹಿಂಕಾರ ಅಂದ್ರೆ ಪ್ರಸಿದ್ಧ, ಹಿಂಕಾರ ಅಂದ್ರೆ ಹಿಂ ಅಂದ್ರೆ ಹಿ ಅಂದ್ರೆ ಪ್ರಸಿದ್ಧಿ. ಪ್ರಸಿದ್ಧಿ ಏನು, ಭಗವಂತನೇ ಅವನು ಪ್ರದ್ಯುಮ್ನ ರೂಪ ಅಂತ ಹೇಳ್ತಾರೆ. ಪ್ರದ್ಯುಮ್ನ ರೂಪದಿಂದ ಅವನು ಈ ಸೃಷ್ಟಿಯನ್ನ ಮಾಡಿದ್ದ ಅಂತ ಚಿಂತನೆ ಮಾಡೋದು. ಅದಕ್ಕೆ ಈ ಇಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ರೀತಿಯಿಂದ ಹೋಗೋದಿಲ್ಲ, ಇದಕ್ಕೆ ಬೇರೆ. ಪ್ರದ್ಯುಮ್ನ ಪ್ರಕೃಷ್ಟವಾಗಿ ಸೃಷ್ಟಿಗೆ ತರೋದು ಅಂದ್ರೆ ಏನು, ಸೃಷ್ಟಿಗೆ ತರೋದು ಅಂದ್ರೆ ಆ ಬೆಳಕಿಗೆ ತರೋದು ಅಂತ ಆಗತ್ತೆ. ಅದು ಪ್ರಸಿದ್ಧ, ಅವನು ಅವನೇ ಮಾಡಿದ್ದ. ಒಂದು ಸ್ತ್ರೀ ಪುರುಷರಲ್ಲಿ ಇದ್ದು ಅಂತ ಅರ್ಧನಾರಿ ರೂಪದಿಂದ ಅದೇ ಪ್ರದ್ಯುಮ್ನೇ ಕಾಮನಲ್ಲಿ ಇದ್ದಾನೆ, ಕಾಮನಲ್ಲಿ ಮನ್ಮಥ, ಹೀಗೆಲ್ಲ ನಾವು ಹೇಳ್ತೀವಿ. ಯಾಕಂದ್ರೆ ದಟ್ ಮ್ಯೂಚುವಲ್ ಅಟ್ರಾಕ್ಷನ್, ಅದರಿಂದ ಒಂದು ಸೃಷ್ಟಿ ಆಗತ್ತೆ. ಸೊ ಹೀಗೆ ಪ್ರದ್ಯುಮ್ನ ಅವನು ಪ್ರಸಿದ್ಧನಾದವನು, ಅವನು ಹಿಂಕಾರ ಅಂತ ಅದಕ್ಕೆ ಹೇಳ್ತಾರೆ. ಆಮೇಲೆ ಪ್ರಸ್ತಾವ, ಪ್ರಸ್ತಾವ ಅಂದ್ರೆ ಬಾಯಿಂದ ಫೈನ್ ಟ್ಯೂನಿಂಗ್ ಆದ್ಮೇಲೆ ಬಾಯಿಂದ ಆ ಒಂದು ಹಾಡು ಹೊರಡತ್ತೆ, ಅದಕ್ಕೆ ಪ್ರಸ್ತಾವ. ಪ್ರಸ್ತಾವ ಮಾಡ್ತಾರಂದ್ರೆ ಇದೆ ಓಪನಿಂಗ್ ಸ್ಟೇಟ್ಮೆಂಟ್, ಓಪನಿಂಗ್ ಹಿ ವಿಲ್ ಬಿ ಸ್ಟಾರ್ಟಿಂಗ್ ದ ಈವೆಂಟ್ ವಿತ್ ವೆಲ್ಕಮಿಂಗ್ ಅದ ಅಂತ ನಾವು ಹೇಳ್ತೀವಲ್ಲ ಹಾಗೇನೆ. ಪ್ರಸ್ತಾವ ಅಂದ್ರೆ ಫಸ್ಟ್ ಫಸ್ಟ್ ಮೊಟ್ಟ ಮೊದಲು ಹೊರಗೆ ಬರುವುದು, ಟ್ಯೂನಿಂಗ್ ಇಂದ ಹೊರಗೆ ಬರುವಂತದ್ದು. ಇದಕ್ಕೆ ವಾಸುದೇವ ಅಂತ ಕರೀತಾರೆ ಪ್ರಸ್ತಾವಕ್ಕೆ ವಾಸು. ಯಾಕೆ ಅಂದ್ರೆ ದೇವರು ಪ್ರಳಯ ಕಾಲದಲ್ಲಿ ಅವನು ಶೂನ್ಯ ನಾಮಕ ತನ್ನ ಒಳಗೆ ತಾನು ಇದ್ದಂತ ನಾರಾಯಣ ರೂಪ ಇದ್ದಂತ ನಾರಾಯಣ. ಎಲ್ಲಾ ರೂಪಗಳು ಯಾವತ್ತು ಎಲ್ಲಾ ಕಡೆನು ಇದ್ರು ದೇವರು ತೋರಿಸಿದ್ರ ಉಂಟು, ದೇವರು ತೋರಿಸದೇ ಇದ್ರೆ ಅದು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಇಲ್ಲಿ ನಾವು ಇರೋದಿಲ್ಲ, ದೊಡ್ಡ ದೊಡ್ಡ ದೇವತೆಗಳು ಕಣ್ಣಿಗೆ ಕಾಣಬೇಕು. ಫಸ್ಟ್ ಆ ನಾರಾಯಣನಿಂದ ಹೊರ ಬಂದ ರೂಪ ಅಂತ ಹೇಳ್ತಾರೆ. ಹೊರ ಬರೋದು ಅಂದ್ರೆ ಉದ್ದಿಲ್ಲ, ದೇವ್ರ ರೂಪ ಈಗ ದೇವರು ತೋರಿಸ್ತಾನ, ಅಭಿವ್ಯಕ್ತಿ ಅಂತ ಹೇಳ್ತಾರೆ. ವಾಸುದೇವ ರೂಪ ಮೊಟ್ಟ ಮೊದಲು ಬಂದ ರೂಪ ಆದಂತ ಅದಕ್ಕೆ ಪ್ರಸ್ತಾವ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಬಂದು ಉದ್ಗೀತ ಅಂತ, ಹಾಡಲ್ಲಿ ಹಾಡು ಶುರು ಮಾಡಿದ ಫೈನ್ ಟ್ಯೂನಿಂಗ್ ಹಾಡು ಹೇಳ್ತಾ ಒಂದು ಪೀಕ್ಗೆ ಹೋಗೋದು, ಪೀಕ್ಗೆ ಹೋಗಿ ತಿರ್ಗ ಕೆಳಗೆ ಅದನ್ನ ಮೆಲ್ಲ ಮಗುವನ್ನ ತೊಟ್ಟಿಲಲ್ಲಿ ಹಾಕೋ ತರ ಯು ಜಸ್ಟ್ ಬ್ರಿಂಗ್ ಇಟ್ ಡೌನ್ ಸ್ಮೂತ್ಲಿ. ಸೊ ಅದಕ್ಕೆ ಪ್ರಸ್ತಾವ ಆದ್ಮೇಲೆ ಉದ್ಗೀತ, ಮೇಲಕ್ಕೆ, ದಟ್ ಇಸ್ ದ ಹೈಯೆಸ್ಟ್ ಪಾಯಿಂಟ್, ಮೇಲಕ್ಕೆ ತಕೊಂಡು ಹೋಗೋದು, ಆರೋಹಣ ಆರೋಹಣದಲ್ಲಿ ಹೋಗೋದು. ಆಮೇಲೆ ಕೆಳಗೆ ಪ್ರಸ್ತಾ ಉದ್ಗೀತ, ಉದ್ಗೀತ ಆದಮೇಲೆ ಕೆಳಕ್ಕೆ ಬರಬೇಕು, ಅಲ್ಲೇ ಇರ್ಲಿಕ್ಕಾಗದು, ಕೆಳಕ್ಕೆ ಬರಬೇಕು. ಯು ಜಸ್ಟ್ ಸ್ಲೋಲಿ ಬ್ರಿಂಗ್ ಇಟ್ ಡೌನ್, ಅದಕ್ಕೆ ಪ್ರತಿಹರಣ, ಪ್ರತಿಹಾರ ಅಂತ ಕರೀತಾರೆ. ಅದಕ್ಕೆ ಏನು ಪ್ರತಿಹಾರ ಅಂತ ಹೇಳೋದು ಬಂದು ಇದನ್ನ ಅನಿರುದ್ಧ ರೂಪ, ಉದ್ಗೀತ ಅಂಬೋದು ನಾರಾಯಣ ರೂಪ ಅಂತಾರೆ. ಬಿಕಾಸ್ ಅದೇ ಮೇನ್ ಆಗಿರುವಂತದ್ದು ಉದ್ಗೀತ ನಾರಾಯಣ ರೂಪ. ಆಮೇಲೆ ಪ್ರತಿಹಾರ ಕೆಳಕ್ಕೆ ಬರೋದು ಅನಿರುದ್ಧ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಯು ಜಸ್ಟ್ ಬ್ರಿಂಗ್ ಇಟ್ ಬ್ಯಾಕ್ ಟು ದ ಸಮಕ್ಕೆ, ಒಂದು ಯು ಜಸ್ಟ್ ಎಂಡ್ ಇಟ್, ಅದಕ್ಕೆ ಸಂಕರ್ಷಣ. ಸೊ ಹೀಗೆ ಪಂಚ ಈ ಒಂದು ಐದರ ಗುಂಪು ಪಂಚ ಸಾಮ ಅಂತ, ಈ ಐದರ ಗುಂಪನ್ನ ಸಾಮ ಅಂತ ಹೇಳ್ತಾರೆ. ಈ ರೀತಿಯಿಂದ ಐದು ಐದಾಗ ಮಾಡೋದು, ಏಳು ಮಾಡೋದು ಉಂಟು. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ, ಈ ಬೃಹತ್ ಸಾಮ ಅಂಬೋದಲ್ಲಿ ಸೂರ್ಯನ ಸೂರ್ಯನ ಬಗ್ಗೆ ಅಂದ್ರೆ ಚಳಿ ಬಿಸಿಲು ಮಳೆ ಗಾಳಿಗೆ ನಿಂದಿಸಿದೆ. ಇದಕ್ಕೇನು ಹೇಳ್ತಾರಂದ್ರೆ, ಆ ಬೃಹತ್ ಸಾಮದಲ್ಲಿ ಚಿಂತನೆ, ಸೂರ್ಯ ಉದಯಿಸುವ ಸೂರ್ಯ ಉದಯಿಸ್ತಾ ಇದ್ದಾನೆ, ಅದಕ್ಕೆ ಹಿಂಕಾರ ಅಂತ ಹೇಳ್ತಾರೆ. ಉದಯ ಆದ ಸೂರ್ಯ ಅದಕ್ಕೆ ಪ್ರಸ್ತಾವ ಅಂತ ಹೇಳ್ತಾರೆ. ಆಮೇಲೆ ಮಧ್ಯಾಹ್ನ ದಿನ ಅಂದ್ರೆ ಮಧ್ಯಾಹ್ನ ಅಂದ್ರೆ ಸೆಂಟನ್ ರೈಟ್ ಅಟ್ ನೂನ್ ತಲೆ ಮೇಲೆ ಇರ್ತಾನೆ ಸೂರ್ಯ, ಅದಕ್ಕೆ ಅಂದ್ರೆ ದಟ್ಸ್ ದ ಹೈಯೆಸ್ಟ್ ಪಾಯಿಂಟ್. ಆಮೇಲೆ ಐ ಮೀನ್ ಎವ್ರಿಥಿಂಗ್ ಇಸ್ ಫ್ರಮ್ ಅವರ್ ಫಿಕ್ಸಿಂಗ್ ದ ಅರ್ತ್ ಅಂಡ್ ಫ್ರಮ್ ಅವರ್ ಪರ್ಸ್ಪೆಕ್ಟಿವ್ ಹೇಳೋದು. ಸೊ ಆಮೇಲೆ ಕೆಳಕ್ಕೆ ಇಳಿಯೋದು, ಆಮೇಲೆ ಕೆಳಕ್ಕೆ ಇಳಿಯೋದು ಏನಾಗತ್ತೆ, ಅದು ಅಪರಾಹ್ನ ಮಧ್ಯಾಹ್ನ ಅಪರಾಹ್ನ ಆಗತ್ತೆ. ಆಮೇಲೆ ಅದು ಪ್ರತಿಹಾರ, ಆಮೇಲೆ ಸನ್ಸೆಟ್ ಅದನ್ನ ನಿಧನ. ಸೊ ಸೂರ್ಯನ ಗತಿ ಹೀಗೆ ಆಗ್ತಾ ಇದೆ. ಇದು ದೇವರು ಇಟ್ಟ ನಿಯಮ, ಎಲ್ಲಾ ಕಾಲದಲ್ಲಿನು ಎಲ್ಲಾ ಸೀಸನ್ ಎಲ್ಲದನ್ನು ಹೀಗೆ ಆಗ್ತಾ ಇದೆ. ಇದು ದೇವರು ಮಾಡಿದ ನಿಯಮ ಅಂತ ಇದನ್ನ ಚಿಂತನೆ, ಇಲ್ಲಿ ರೂಪಗಳನ್ನ ಚಿಂತನೆ ಮಾಡುತ್ತ. ಹೇಗೆ ಪ್ರದ್ಯುಮ್ನ ವಾಸುದೇವ ನಾರಾಯಣ ಅನಿರುದ್ಧ ಸಂಕರ್ಷಣ ಈ ಗುಂಪಿನಲ್ಲಿ ದಿನಾಗ್ಲೂ ನೋಡ್ತೀವಿ, ಸಿಬಿಸಿ ಎವ್ರಿಡೇ. ಸೊ ನೋಡೋವಾಗ ಸೂರ್ಯೋದಯ ಆಗ್ತಾ ಇದೆ ಅಂದ್ರೆ ಅಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಹಿಂಕಾರ ರೂಪದಲ್ಲಿ ಇದ್ದಾನೆ. ಹೀಗೆ ಚಿಂತನೆ ಮಾಡಿದ್ರೆ ಇದೇ ಒಂದು ಪೂಜೆ, ಅವನೇ ನನ್ನ ಒಳಗೆ, ಯು ಬ್ರಿಂಗ್ ದ ಕನೆಕ್ಷನ್, ನನ್ನ ಒಳಗೆ ಇರುವನು ಹೀಗೆ ಆಗಿದ್ದಾನೆ. ಸೊ ತುಂಬಾ ಬಿಸಿಲು ಕಾಲ ಬರುತ್ತೆ, ಅದನ್ನ ಇದಕ್ಕೆ ವ್ರತಕ್ಕೆ, ಈ ವ್ರತಕ್ಕೆ ಏನು ನಿಯಮ ಇಟ್ಟುಕೊಂಡಿದ್ರು ಅಂದ್ರೆ, ನಾನು ಈ ಒಂದು ಬಿಸಿಲನ್ನ ನಿಂದಿಸೋದಿಲ್ಲ ಅಂತ ಇದಕ್ಕೆ ಒಂದು ಪ್ರತಿಜ್ಞೆ ಮಾಡೋದಂತ. ಪ್ರತಿಜ್ಞೆ ಬಂದು ನಾನು ಇದನ್ನ ನಿಂದನೆ ಮಾಡೋದಿಲ್ಲ, ಈ ಬಿಸಿಲಿಗೆ ನಾನು ನಿಂದೆ ಮಾಡೋದಿಲ್ಲ, ಇದು ದೇವರು ಮಾಡುವಂತ ಕಾರ್ಯ, ಇದಕ್ಕೇನೋ ಪ್ರಯೋಜನ ಇದೆ ಅಂತ. ನಿಂದನೆ ಮಾಡದೇ ಇದ್ರೇ ಅದು ಒಂದು ವ್ರತ ಅದಾಗತ್ತಂತ ಹೀಗೆ ತಿಳ್ಕೊಂಡು ಮಾಡಿದ್ದವರಿಗೆ ಇಲ್ಲಿ ಮುಂದೆ ಹೇಳಿದ್ದಂತೆ ಈ ಫಲಗಳನ್ನ ದೇವರು ಕೊಟ್ಟು ಅವರನ್ನ ಆ ಒಂದು ಚಂದ್ರಾಗಿ ಇಡ್ತಾನೆ ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಿಶ್ಚಲ ಭಕುತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸ. ಇಲ್ಲಿ ಬಿಸಿಲು ಹೇಳಿದ್ದೀವಿ, ಮಳೆ ಮತ್ತು ಮಳೆ ಇದು ಚಳಿ ಮಳೆಗಳನ್ನ ಒಂದೊಂದು ಕಡೆ ಒಂದೊಂದು ಉಪಾಸನೆಗಳನ್ನ ಈ ತರ ಚಿಂತನೆಗಳನ್ನ ಹೇಳ್ತಾ ಬಂದಿದ್ದಾರೆ. ಇದು ಒಂದು ಒಂದು ಬೃಹತ್ ಸಾಮಾನ ಮಾತ್ರ ನಾವು ನೋಡಿದ್ದೀವಿ. ಗಾಳಿಗಳ ನಿಂದಿಸದಲ್ಲಿ ನಿತ್ಯದಲ್ಲಿ ಯಾವತ್ತು ಈ ವ್ರತ ನೀವು ಮಾಡಬಹುದು, ನಿಂದನೆ ಮಾಡಬೇಡ. ಏನೋ ಒಂದು ಪರ್ಪಸ್ ಇದೆ, ಏನೋ ನಮ್ಗೆ ಬಿಸಿಲು ಜಾಸ್ತಿ ಆಯ್ತು, ಅದಕ್ಕೆ ಏನೋ ವ್ಯವಸ್ಥೆ ಮಾಡ್ಕೋಬೇಕೋ ಮಾಡ್ಕೊಳ್ಳೋಣ, ಇಲ್ಲದ್ರೆ ಸ್ವಲ್ಪ ಸಹನೆ, ಯು ಡೋಂಟ್ ಹ್ಯಾವ್ ಎ ಚಾಯ್ಸ್, ಸಹನೆ ಮಾಡ್ಕೊಳ್ಳೋಣ. ಅದನ್ನ ಬೈದು ಅದನಿಂದ ದೇವರು ಮಾಡುವಂತ ಈ ವ್ಯಾಪಾರವನ್ನ ಆ ಒಂದು ತೃಣೀಕಾರ ಮಾಡಿದಂತ ಆಯಿತು. ಅದು ಪಾಪವೇ ಬರತ್ತಲ್ಲವ. ನಾವು ದೇವರನ್ನ ನಿಂದನೆ ಮಾಡಬಾರದು ಅಂದ್ರೆ ದೇವರ ಹೆಸರು ಹೇಳಿ ಇಲ್ಲ, ದೇವರು ಮಾಡುವಂತ ಈ ಕಾರ್ಯಗಳನ್ನು ನಿಂದನೆ ಮಾಡಬಾರದು. ಸೊ ಹೀಗೆ ಆಮೇಲೆ ಏನ್ ಮಾಡ್ಬೇಕು, ನಿಂದನೆ ಮಾಡೋದಿಲ್ಲ. ನಿಂದನೆ ಮಾಡೋದಿಲ್ಲ ಸುಮ್ಮನೆ ಕೂತ್ಕೊಳ್ಳೋದಂದ್ರೆ ಇನ್ನೂ ಅನೇಕ ರೀತಿಯಿಂದ ದೇವರನ್ನ ಚಿಂತನೆ ಮಾಡಬಹುದು ಅಂತ ಇಲ್ಲಿ ಮುಂದೆ ಹೇಳ್ತಾರೆ. ಹಿಂದಿನ ಪದ್ಯದಲ್ಲಿ 12th ಪದ್ಯದಲ್ಲಿ ಬಂದದ್ದೇನೆ ಇಲ್ಲಿ ತಿರುಗನು ಉಪಸಂಹಾರ ಮಾಡ್ತಾ ಇದ್ದಾರೆ. ನೆಲದಲ್ಲಿಹ ಗಂಧವೇ ಸುಗಂಧವು ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಪಂಚಭೂತಗಳಿದೆಲ್ಲ, ಪಂಚಭೂತಗಳು ನಮ್ಗೆ ಗೊತ್ತು, ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ, ಇದು ಇದಲ್ಲಿ ಇರುವಂತ ಗುಣಗಳು ಒಂದೊಂದಲ್ಲಿನೂ ಅದಕ್ಕೆ ನಾವು ತಿಳ್ಕೋಬೇಕು ಅಂದ್ರೆ ಆಯಾ ಗುಣಗಳನ್ನ ಆಯಾ ಲಕ್ಷಣಗಳನ್ನ ತಿಳ್ಕೋಬೇಕಲ್ಲ. ಒಂದೊಂದು ಏನು ಸುಮ್ಮನೆ ಹೇಳೋದಿಲ್ಲ, ಒಂದೊಂದರಲ್ಲಿ ಒಂದೊಂದು ಅಸಾಧಾರಣವಾದ ಗುಣ ವಿಶೇಷ ಏನೇನೋ ಇದೆಲ್ಲ, ಆ ವಿಶೇಷವನ್ನೇ ಅದ್ರಲ್ಲಿ ಇರುವಂತ ವಿಶೇಷ ಏನ್ ಮಾಡಿದ್ದಾನೆ ಅಂದ್ರೆ ಪೃಥ್ವಿ ಅಂತ ತಕೊಂಡ್ರೆ, ಹೌ ಡು ಯು ಐಡೆಂಟಿಫೈ ಪೃಥ್ವಿಯ ಗುಣ ಅಂದ್ರೆ ಮಳೆ ಬಂದಾಗ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿ ಏನ್ ಬರುತ್ತೆ, ಆ ಗಂಧ, ಗಂಧ ಅಂಬೋದು ಪೃಥ್ವಿಯ ಧರ್ಮ ಆಗತ್ತೆ. ಗಂಧ ಬಂದು ಪೃಥ್ವಿಯ ಧರ್ಮ ಅಂದ್ರೆ ಆ ಪೃಥ್ವಿ ತತ್ವದ ಪೃಥ್ವಿ ತತ್ವದಲ್ಲಿ ಇರುವಂತ ಗುಣ ಗಂಧ ಆಗತ್ತೆ. ಆ ಗಂಧವನ್ನ ನಾವು ಮನೆಯಲ್ಲಿ ಅಷ್ಟಗಂಧ ಅದೆಲ್ಲ ಮಾಡಿ ದೇವರಿಗೆ ಸಮರ್ಪಣೆ ಮಾಡೋದು ಈ ದೇವರು ಕೊಟ್ಟ ಪದಾರ್ಥದಿಂದ ಮಾಡೋದು. ಇವಾಗ ಏನು ಗಂಧ ಇಲ್ಲ ಏನಿಲ್ಲ, ಈ ಹಾಗೆ ಸಮರ್ಪಣೆ ಮಾಡೋದು ಅಂದ್ರೆ ಮಳೆ ಬಂದಾಗ ಆರ್ ಅದರ್ ವೈಸ್ ಪೃಥ್ವಿ, ಆರ್ ಪೃಥ್ವಿಯಿಂದ ನಿಮ್ಗೆ ವಾಸನೆಗೆ ಮೂಗಿಗೆ ಏನೇನು ವಾಸನೆ ಬರುತ್ತೋ ಬೇಸಿಕಲ್ ಅದು ಪೃಥ್ವಿಯಿಂದ ಬರೋದೇ ಗಂಧ. ಆ ಗಂಧ ಬಂದಾಗ ಇದು ಪೃಥ್ವಿಯ ಗುಣ ಹೇಗಾಯಿತು, ಇಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಭೂತ ತನ್ಮಾತ್ರ ಅಂತ ಹೇಳ್ತಾರೆ. ಪಂಚಭೂತಗಳು ಅದರಲ್ಲಿ ಒಂದಾದಂತ ಪೃಥ್ವಿ. ಆ ಭೂತವನ್ನ ಇನ್ನೊಂದನಿಂದ ಬೇರ್ಪಡಿಸೋದೇನು ಈ ತನ್ಮಾತ್ರ ಗುಣ. ತನ್ಮಾತ್ರ ಅಂದ್ರೆ ಅಲ್ಲಿ 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 ಇರುವಂತ ಗುಣ ವಿಶೇಷಗಳು. ಗಂಧ ಅದನ್ನ ತನ್ಮಾತ್ರ ಆಗತ್ತೆ. ಈ ಗಂಧದಿಂದ ನಮ್ಮ ಮೂಗನ ದ್ವಾರ ನಮ್ಗೆ ಆ ಜ್ಞಾನ ಬರುತ್ತೆ, ಇದನ್ನ ಮಾಡುವನು ಭಗವಂತನಾಗಿದ್ದಾನೆ ಅಂತ. ಅಲ್ಲಿ ಪೃಥ್ವಿ ಗಂಧ ಇದನ್ನ ಚಿಂತನೆ ಮಾಡುವ ಮೂಲಕ ಅದು ಅಲ್ಲಿ ಇರುವಂತ ಭಗವಂತ, ನನ್ನ ಒಳಗೆ ಇರುವಂತ ಈ ಭಗವಂತನೇ ಅಲ್ಲಿನೂ ಪೃಥ್ವಿಯಲ್ಲಿ ಇದ್ದಾನೆ, ವಿಶೇಷವಾಗಿ ಪೃಥ್ವಿಯಲ್ಲಿ ಆ ಗಂಧದಲ್ಲಿ ಇದ್ದಾನೆ. ಗಂಧದಲ್ಲಿ ಇರುವಂತ ಭಗವಂತ, ಪೃಥ್ವಿಯಲ್ಲಿ ಇರುವಂತ ಭಗವಂತ, ನನ್ನ ಒಳಗೆ ಇರುವಂತ ಭಗವಂತ ಒಬ್ಬನೇ ಅಂತ ತಿಳ್ಕೊಂಡಾಗ ಇದು ಗಂಧಂ ಸಮರ್ಪಯಾಮಿ ಆಗ್ಬಿಡತ್ತ. ನಮ್ ಪೃಥ್ವಿಯಾತ್ಮಕಂ ಗಂಧಂ ಸಮರ್ಪಯಾಮಿ ಅಂದ್ರೆ ಸುಮ್ಮನೆ ನಮ್ ಗಂಧ ಇಲ್ಲ ಅಂದ್ರೆ ನಾವು ಈ ಮುದ್ರೆಗಳಿಂದ ದೇವರನ್ನ ಪ್ರೀತಿಗೊಳಿಸ್ತೀವಿ. ಈ ಮುದ್ರೆಯನ್ನ ನಾವು ನಮ್ ಪೃಥ್ವಿಯಾತ್ಮಕಂ ಗಂಧಂ ಸಮರ್ಪಯಾಮಿ ಅಂತ ಮುದ್ರೆ ತೋರಿಸುವಾಗ ಈ ಚಿಂತನೆ ಮುಖ್ಯ. ಬರೀ ಬೆರಳುಗಳನ್ನ ಎಣಿಸೋದಲ್ಲಿ ಪ್ರಯೋಜನ ಇಲ್ಲ. ಈ ಒಂದು ಥಾಟ್ ಯು ಹ್ಯಾವ್ ಟು ಬಿ ಥಿಂಕಿಂಗ್ ಆಫ್ ಇಟ್, ಅದನ್ನ ಚಿಂತನೆ ಮಾಡುತ್ತಾ ನಾವು ಮಾಡಿದ್ರೆ ಅದನ್ನ ದೇವರು ಅದು ಪೂಜೆ ಅಂತ ಸ್ವೀಕಾರ ಮಾಡ್ತಾನಂತೆ. ಅಷ್ಟು ಕರುಣಾಳು, ಮತ್ತು ದಟ್ಸ್ ವಾಟ್ ಈ ವಾಂಟ್. ಅದೇ ಪೂಜೆ ಅವನಿಗೆ ತುಂಬಾ ಬೇಕಾಗಿದೆ. ಅಂದ್ರೆ ಕೂತ್ಕೊಂಡು ಇದೇ ಥಿಂಕ್ ಮಾಡ್ತಾ ಇರೋದು ಅಂತಿಲ್ಲ. ಯಾವ ಕಾಲದಲ್ಲಿ ಏನು ಪೂಜೆ ಮಾಡಬೇಕು, ಅದು ದೇವರು ಕೊಟ್ಟ ವಸ್ತುಗಳಿಂದ ಪೂಜೆ ಮಾಡಬೇಕು. ಪೂಜೆ ಮಾಡೋ ಕಾಲದಲ್ಲಿ ಇದು ಚಿಂತನೆ. ಪೂಜೆ ಮಾಡದೇ ಇರುವಂತ ಎಲ್ಲರೂ ಪ್ರಯಾಣ ಮಾಡ್ತೀವಿ, ಏನು ಇರೋದಿಲ್ಲ, ಆವಾಗ ಈ ಚಿಂತನೆ ಬರುತ್ತೆ. ಸೊ ಹೀಗೆ ಹೇಳ್ತಾರೆ. ಇದನ್ನ ನಾವು ಮುಂದೆ ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣ ಮತ್ತು ನಾರಾಯಣ.